ಪದ್ಧತಿತ್ವ ಮತಲಂ ವಿಧೇಯತಾಪತ್ರಯಾಪಹಂ ವಿದ್ಯಾ ಸಿದ್ಧಾಂತ ಉದ್ಧಾಂತ ವಿಧ್ವಂಸರಚನ ದ್ವೈತೀತಾಕತನೆ ಭಾಸತಾಂ ನೋ ಹೃದಂಬರೆ ಅಪ್ತಿ ಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಕೇಸರಿ ವಿಯಾಸತಿ ಗುರು ಭೂಯಾತ್ ಅಸ್ಮದಿಷ್ಟಾತ್ ಸಿದ್ಧಯೇ ತಪೋ ವಿದ್ಯಾಗತ್ಯಾದಿ ಸದ್ಗುಣೌಕಾಕರಾನಹಂ ವಾದಿರಾಜ ಗುರುನ್ ಮಂದೇ ಹೈಗ್ರೀವ ಪ್ರಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸಿದ್ಧಿಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದ್ರೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಪ್ಯಂ ಸ್ಮರೇ ತೇನ ವಿಘ್ನಾಃ ಪಶ್ಯಂತಿ ಸಿದ್ಧೇಂದ್ರ ಮನೋರಥಾಃ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಾಗವತ ಧೃತಸಾರ, ಶ್ರೀಮದ್ ಭಾಗವತ ಧೃತಸಾರ ಅಂತೇಳಿ ಅದರಲ್ಲಿ ಮೊದಲನೇ ಪದ್ಯಕ್ಕೆ ಅರ್ಥವನ್ನು, ಶ್ಲೋಕಕ್ಕೆ ಅರ್ಥವನ್ನು ವ್ಯಾಖ್ಯಾನ ಪೂರ್ವಕವಾಗಿ ಚಿಂತನೆ ಮಾಡಿದ್ದೀವಿ. ಜನ್ಮಾದ್ಯಸ್ಯ ತೋನ್ಮಯಾದಿತರ್ಥಸ್ತರ್ಥೇಶ್ವ ಭಿನ್ನಸ್ವರಾಡ್ ತೇನೇ ಬ್ರಹ್ಮಹುದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯ ತೇಜೋವಾಯು ಮುದಾಂ ಯಥಾ ವಿನಿಮಯೋ ಯತ್ರಿ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇದಾದ ಮೇಲೆ ನೆಕ್ಸ್ಟ್ ಪದ್ಯ ಈ ಭಾಗವತ ಎಂಥದ್ದು ಅಂಥೇಳಿ ಅದನ್ನು ವರ್ಣನೆ ಮಾಡ್ತಾ, ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭೂಯಿ ಭಾವುಕಾಹ ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ಮರದ ಹಣ್ಣು ಅದು ಸಿಹಿಯಾಗಿದೋ ಇಲ್ಲವೋ ಅಂತ ನಮ್ಗೆ ತಿನ್ನಲಕ್ಕೆ ಮುಂಚೆ ಗೊತ್ತಾಗೋದಿಲ್ಲ. ಆದ್ರೆ ಒಂದು ಗಿಳಿ ಬಾಯಿ ಹಾಕಿತಂದ್ರೆ ಅದು ಸಿಹಿಯಾಗಿದೆ ಅಂತ ಹೇಳ್ತಾರೆ ಗಿಳಿ. ಯಾಕಂದ್ರೆ ಅದು ಆ ಹಣ್ಣಿನ ಮರ್ಮ ಗಿಳಿಗೆ ಗೊತ್ತಿರತ್ತೆ, ಆ ಕಾರಣದಿಂದ ಅದು ಬಾಯಿ ಹಾಕಿತು ಅಂತ ಹೇಳಿದ್ರೆ ಅದು ಸಿಹಿಯಾಗಿರತ್ತೆ ಅಂತ ಹೇಳಿ. ಇಲ್ಲಿ ಗಿಳಿ ಅಂತ ಹೇಳಿದ್ರೆ ಶುಕ ಮಹರ್ಷಿಯ ಹೆಸರು ಶುಕ ಮಹರ್ಷಿ. ಗಿಳಿಗೂ ಶುಕ ಅಂತ ಕರೀತಾರೆ. ಶುಕ ಅಂದ್ರೆ ಸಂಸ್ಕೃತದಲ್ಲಿ ಗಿಳಿ ಅಂತೇಳಿ. ಶುಕ ಮಹರ್ಷಿಗಳು ಭಾಗವತದಲ್ಲಿ ಆ ಭಾಗವತವನ್ನು ಪರೀಕ್ಷಿತ್ ಮಹಾರಾಜ್ಗೆ ಬೋಧನೆ ಮಾಡಿದ್ದಾರೆ, ಅವರು ಕೀರ್ತನೆ ಮಾಡಿದ್ದಾರೆ, ಪರೀಕ್ಷಿತ್ ಶ್ರವಣ ಮಾಡಿದ್ದಾರೆ. ಸೊ ಈ ವಿಧವಾಗಿ ಭಾಗವತದಲ್ಲಿ ಆ ಇರುವಂತಹ ಸಾರ ಅವರಿಗೆ ಚೆನ್ನಾಗಿ ಅರಿವಾಗಿದೆ, ಆದ್ದರಿಂದ ಅವರು ಬಾಯಿ ಹಾಕಿದ್ದರಿಂದ ಅದು ಸಿಹಿಯಾಗಿದೆ ಅಂತ ಹೇಳಿ ಒಂದು. ಇನ್ನೊಂದೇನಂತ ಹೇಳಿದ್ರೆ, ಇದು ಈ ಭಾಗವತ ಅನ್ನುವುದು ಒಂದು ಹಣ್ಣು ಅಂತ ಹೇಳಿ. ಅದು ಹೇಗೆ, ಎಂತಹ ಹಣ್ಣು ಅಂತ ಹೇಳಿದರೆ, ನಿಗಮ ಅಂದ್ರೆ ವೇದಗಳು, ನಿಗಮ ಕಲ್ಪತರು, ಕಲ್ಪತರು ಅಂದ್ರೆ ವೃಕ್ಷ, ಕಲ್ಪತರು ಕಲ್ಪವೃಕ್ಷ, ವೇದಗಳನ್ನುವ ಕಲ್ಪವೃಕ್ಷ. ನಿಗಮ ಕಲ್ಪತರೋ ಗಲಿತಂ, ಅದರಿಂದ ಕಳೆಗೆ ಬಿದ್ದಿರುವಂತಹ. ಸೊ ವೇದಗಳನ್ನುವ ಕಲ್ಪವೃಕ್ಷದಿಂದ ಕಳೆಗೆ ಬಿದ್ದಿರುವಂತಹ ಹಣ್ಣಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಂತಹ ಈ ಭಾಗವತ ಅನ್ನೋದು ಅಂತಹ ಹಣ್ಣು ಅಂತ ಹೇಳಿ. ಸೊ ಈ ವಿಧವಾಗಿ ನಿಗಮ ಕಲ್ಪ, ನಿಗಮವನ್ನು ವೇದಗಳನ್ನುವ ಕಲ್ಪವೃಕ್ಷದಿಂದ ಕಳೆಗೆ ಬಿದ್ದಿರುವಂತಹ ಈ ಭಾಗವತ ಅನ್ನುವ ಹಣ್ಣು ಇದೆ ಅಲ್ಲವ, ಅದು ಶುಕ ಮಹರ್ಷಿಗಳ ಮುಖದಿಂದ ಅಮೃತ ದ್ರವ ಸಂಹಿತ, ಅಮೃತ ದ್ರವಯವಾಗಿ ಅಂದ್ರೆ ಅಮೃತದಂತೆ ಅದು ಹರಿದು ಬರ್ತಾ ಇದೆ, ಸಂಯುತಂ ಅದು ಕೂಡ್ಕೊಂಡಿದೆ. ಅಂತಹ ಭಾಗವತಂ ಪಿಬತ, ಆ ಭಾಗವತವನ್ನು ನೀವು ಪಾನ ಮಾಡ್ರಿ. ಇದು ಹಣ್ಣು, ಹಣ್ಣಿನ ರಸವನ್ನು ತೆಗೆದುಕೊಡ್ತಿದ್ದಾರೆ. ಆ ರಸವನ್ನು ಹಣ್ಣನ್ನು ತಿನ್ನಬೇಕು, ಹಣ್ಣಿನ ರಸವಾದ್ದರಿಂದ ಅದು ಕುಡಿಯಬೇಕು. ಈ ಭಾಗವತವನ್ನು ಪಿಬತ ಕುಡಿರಿ, ಇದು ಈ ಭಾಗವತ ರಸವನ್ನು ಎಷ್ಟುವರೆಗೂ ಕುಡಿಬೇಕು, ಆಲಯಂ ಲಯವಾಗುವವರೆಗೂ. ಲಯ ಅಂದ್ರೆ ಈ ಜನ್ಮ ಮುಗಿಯುವವರೆಗ ಅಂದ್ರೆ ಅದು ಅಷ್ಟೇ ಅಲ್ಲ, ಅದು ಮಾಡಬೇಕು, ಈ ಜನ್ಮ ಎಲ್ಲವೂ ಮಾಡಬೇಕು. ಆ ಲಯಂ ಆಭರಣಂ ಅಷ್ಟುವರೆಗೂ ಮಾಡಬೇಕು, ಅಷ್ಟೇ ಅಲ್ಲ, ಆ ಲಯಂ ಜನ್ಮ ಜನ್ಮಗಳಿಗೂ ಮಾಡಬೇಕು. ಲಯ ಮಹಾಪ್ರಳಯ ಬರುವಷ್ಟುವರೆಗೂ ಮಾಡಬೇಕು, ಅಷ್ಟೇ ಅಲ್ಲ, ಮೋಕ್ಷಕ್ಕೆ ಹೋದ ಮೇಲೂ ಆ ಲಯಂ ಮೋಕ್ಷದಲ್ಲಿ ಕೂಡ ಈ ಭಾಗವತವನ್ನು ಪಾನ ಮಾಡ್ತಾ ಇರಬೇಕು ಯಾವಾಗಲೂ. ಅಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಪಾನ ಮಾಡುವಷ್ಟು ಪ್ರಯತ್ನ ಅಂದ್ರೆ ಅದು ನಮ್ಮ ಕೈಲಿಲ್ಲ. ನಮಗೆ ಯಾವ ಜನ್ಮದಲ್ಲಿ ಯಾವ ಸ್ಫುರಣೆ ಇರುತ್ತೆ, ಹೇಗಿರುತ್ತೆ ನಮಗೆ ಗೊತ್ತಿಲ್ಲ. ಆದರೆ ಸ್ಫುರಣವಿದ್ದಾಗ, ಅರಿವಿದ್ದಾಗ, ತಿಳಿದಿದ್ದಾಗ ಈ ಭಾಗವತದ ಮಹಾತ್ಮ್ಯವನ್ನು ಅರಿದವರು, ತಿಳಿದವರು, ಕೇಳಿದವರು ಅದನ್ನು ಕುಡಿಯುವ ಪ್ರಯತ್ನವನ್ನು ಮಾಡಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ಯಾರು ಮುಹುರಹೋ ರಸಿಕ ಭುವಿ ಭಾವುಕಾಹ, ಮುಹುಹು ಅಂದ್ರೆ ಮತ್ತು ಅಹೋ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ, ರಸಿಕ ರಸಿಕರೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ, ಭುವಿ ಭೂಮಿಯಲ್ಲಿರುವಂತಹ, ಭಾವುಕಾಹ ಅಂದ್ರೆ ಭಾವನಾ ಅಂದ್ರೆ ಒಳ್ಳೆ ಭಾವುಕರ. ಭಾವುಕ ಅಂತ ಹೇಳಿದ್ರೆ ಕವಿಗೆ ಒಂದು ಭಾವನೆ ಇರುತ್ತೆ, ಭಕ್ತನಿಗೆ ಇನ್ನೊಂದು ಭಾವನೆ, ಒಬ್ಬರಿಗೆ ಒಂದು ವಿಧವಾದ ಭಾವನೆ ಇರುತ್ತೆ. ಆ ಭಾವ ಪ್ರಪಂಚದಲ್ಲಿ ಮುಳುಗಿರುವವರು ಆ ಭಾವವನ್ನು ಚೆನ್ನಾಗಿ ಅನುಭವಿಸು, ಭಾವ ಇದ್ದರಿಂದ ಅನುಭವ ಬರುತ್ತೆ. ಆ ಭಾವದ ಅನುಭವ ಬಂದವರು ಅವರು ಈ ಮತ್ಯಲೋಕದಲ್ಲಿ ಮನುಷ್ಯಲೋಕದಲ್ಲಿ ಭೂಮಿಯಲ್ಲಿ ಇರುವಂತಹ ರಸಿಕರೇ ಅಂತ ಸಂಬೋಧನೆ ಮಾಡ್ತಾ, ಈ ಭಾಗವತವೆಂದರೆ ಈ ವೇದವೆನ್ನುವ ನಿಗಮಗಳನ್ನುವ ವೇದಗಳೆನ್ನುವ ಕಲ್ಪವೃಕ್ಷದಿಂದ ವೇದವ್ಯಾಸರು ಉದುರಿಸಿದ್ದಾರೆ. ಸೊ ನಿಗಮತ ಕಲ್ಪತರೋಹೋ ಗಲಿತಂ, ಗಲಿತಂ ಉದುರಿಸಿರುವಂತಹ ಅಲ್ಲಿಂದ ಬಿಡುವಂತೆ ಮಾಡಿದ್ದಾರೆ ವೇದವ್ಯಾಸರು. ಆ ಹಣ್ಣು ಕಳೆಗೆ ಬಿತ್ತು, ಆ ಕಣ್ಣು ಹಣ್ಣು ನಮಗೆ ಅಂದ್ರೆ ಆ ಅವರ ವೇದವ್ಯಾಸರ ಮುಖಕಮಲದಿಂದ ಹೊರಗೆ ಬಂದು ಇಲ್ಲ ಅವರ ರಚನೆಯಿಂದ ಹೊರಗೆ ಬಂದು ಅದು ನಮಗೆ ಭೂಮಿಯಲ್ಲಿರುವವರಿಗೆ ಸಿಕ್ಕಿತು. ಆದರೆ ಈ ಜನಗಳಿಗೆ ಇದನ್ನು ಕುಡಿಯುವ ಇದನ್ನು ತಿನ್ನುವ ಸಾಮರ್ಥ್ಯ, ತಿನ್ನಬೇಕಂದ್ರೆ ಹಣ್ಣು ತಿನ್ನಬೇಕಂದ್ರೆ ಅಲ್ಲಿಂದ ಕಚ್ಚಿ ಆಗಿದ್ದು ತಿನ್ನಬೇಕು. ಆ ಹಳ್ಳಿಂದ ಆಗಿದ್ದು ತಿನ್ನುವ ಸಾಮರ್ಥ್ಯವೂ ಇಲ್ಲದೆ ಇರುವರಿದ್ರೆ, ಅಂದ್ರೆ ಆ ಜ್ಞಾನವೆನ್ನುವ ಹಲ್ಲಿಲ್ಲದವರಿದ್ದರೆ, ಆಳವಾದ ಜ್ಞಾನವೆನ್ನುವ ಹಳ್ಳು ಇಲ್ಲದವರಿದ್ದರೆ ಅವರು ಕುಡಿಯುವುದಕ್ಕೆ ಸಾಧ್ಯ ಅನುಕೂಲವಾಗಬೇಕಂತ ಹೇಳಿ ಅದನ್ನು ರಸಮಯವಾಗಿ ಅದರಿಂದ ರಸವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಶುಕ ಮಹರ್ಷಿಗಳು ಕೊಟ್ಟಿದ್ದಾರೆ. ಸೊ ಈ ವಿಧವಾಗಿ ಗಿಣಿ ಕಚ್ಚಿದಂತಹ ಹಣ್ಣು ಅಮೃತದಂತೆ ಆಗಿರುತ್ತೋ ಹಾಗೆ ರುಚಿ ರುಚಿಯಾಗಿ ಸವಿಯಾಗಿರುತ್ತೆ. ಹಾಗೆ ಈ ಹಣ್ಣು ಕೂಡ ಶುಕಮುನಿಗಳು ಅವರು ಮುಂತಾದವರು ಪ್ರವಚನಗಳು ಮಾಡಿದ್ದಾರೆ, ಪಾಠವನ್ನು ಹೇಳಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ, ಪರೀಕ್ಷಿತ್ ಮಹಾರಾಜ್ಗೆ ಬೋಧನೆ ಮಾಡಿದ್ದಾರೆ. ಅಂತಹ ಅವರ ಪ್ರವಚನಾದಿಗಳಿಂದ ಹೊರಗೆ ಬಂದಿರುವಂತಹ ಮಧುರವಾಗಿರುವಂತಹ ರಸಮಯವಾಗಿರುವಂತಹ ಅಮೃತಮಯವಾಗಿರುವಂತಹ ಮೋಕ್ಷಜನಕವಾಗಿರುವಂತಹ ಈ ಭಾಗವತವೆನ್ನುವ ರಸವನ್ನು ನಾವು ಆಲಯ ಮೋಕ್ಷ ಸಿಗುವವರೆಗೂ ಅಷ್ಟೇ ಅಲ್ಲದೆ ಅನಂತರವೂ ಮೋಕ್ಷ ಬಂದ ಮೇಲೆಯೂ ಯಾವತ್ತೂ ಕೂಡ ಅದರ ರಹಸ್ಯ ಸಾರವನ್ನು ಅದರ ಸಾರವನ್ನು ಕುಡಿರಿ. ಸಾರ ಕುಡಿಯೋದ್ರಿಂದ ಏನು, ಸಾರ ರಸ ರಸವನ್ನು ಕುಡಿರಿ. ರಸ ಅಂದ್ರೆ ಸಾರ, ರಸ ಜ್ಞಾನ, ರಸ ಈ ಭಾಗವತದ ರಸವನ್ನು ಕುಡಿರಿ, ಭಾಗವತದ ಜ್ಞಾನವನ್ನು ಕುಡಿರಿ, ಅದರ ಸಾರವನ್ನು ಕುಡಿರಿ, ಅದರ ರಹಸ್ಯವನ್ನು ಕುಡಿರಿ, ಆ ರಹಸ್ಯ ರಸಸಾರವನ್ನು ನೀವು ಪಾನ ಮಾಡಿರಿ ಅಂತ ಹೇಳಿ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಸೊ ನಮಗೆ ಹೀಗೆ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಹಾಗೆ ಪಾನ ಮಾಡಿದ್ರೆ ಭಗವಂತನ ಅನುಗ್ರಹ ನಮಗೆ ಪ್ರಾಪ್ತವಾಗುತ್ತೆ, ಭಗವಂತನ ಅನುಗ್ರಹಕ್ಕಾಗಿ ಮಾಡಬೇಕು ಅಂತ ಹೇಳಿ, ನಿಗಮ ಕಲ್ಪ ತರೋಹೋ ಗಲಿತಂ ಫಲಂ ಶುಕಮುಖಾದ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ಭೂಭಾವುಕಾಹ ಅಂತ ಹೇಳಿದ್ರೆ, ಆಗ ಇಲ್ಲಿ ಈ ವಿಧವಾದ ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಈ ಕಂಪ್ಯಾರಿಸನ್ ಅಲ್ಲಿರುವ ವಿಶೇಷ ಏನು ಅಂತ ಹೇಳಿ ನೋಡೋಣ. ಇದು ಫಲ ಅಂತ ಹೇಳಿದ್ರೆ ಯಾವ್ದಾದ್ರೂ ಒಂದು ಫ್ರೂಟ್ ಅಂತೀವಿ ನಾವು, ಸಮ್ ಇಂಗ್ಲಿಷ್ ನಲ್ಲಿ ಕೂಡ ಫ್ರೂಟ್ ಅಂತ, ದ ಫೈನಲ್ ಔಟ್ಕಮ್ ಅದಕ್ಕೆ ಫ್ರೂಟ್ ಅಂತ ಕರಿತೀವಿ. ಯಾವ್ದಾದ್ರೂ ಒಂದು ವೃಕ್ಷ ಇದ್ದರೆ ಆ ವೃಕ್ಷಕ್ಕೆ ಕೊನೆಯದಾಗಿ ವೃಕ್ಷ ಯಾಕೆ ಹಾಕ್ತೀವಿ, ಆ ವೃಕ್ಷದ ಪರ್ಪಸ್ ಪ್ರಯೋಜನವೇನು, ಫಲ ಬರಬೇಕಂತೇಳಿ, ಅದನ್ನು ಫಲ ಪಡೆಯಬೇಕಂತ ಹೇಳಿ ವೃಕ್ಷವನ್ನು ಹಾಕ್ತೀವಿ. ಈ ವೇದಗಳನ್ನುವ ಅದು ಕಲ್ಪವೃಕ್ಷದಂತೆ ಇದ್ದೆ, ಅದು ನಮಗೆ ಬೇಕಾದನ್ನು ಕೊಡುತ್ತೆ. ಅದು ಯಾವ ಫಲವನ್ನು ಕೊಡುತ್ತೆ, ಫಲ ಕೊಡುವುದಂದ್ರೆ ಮೋಕ್ಷ ಫಲವನ್ನೇ ಕೊಡುತ್ತೆ. ಸೊ ಈ ಭಾಗವತವನ್ನುವ ಫಲ ಮೋಕ್ಷದ ಫಲವನ್ನು ಕೊಡುವಂತಹದ್ದಾಗಿದೆ. ಅದಕ್ಕೆ ಜ್ಞಾತ ಫಲಸ್ಯಾಪಿ ಪ್ರಶಂಸಾ ವಿಧಿಭ್ಯಾಂ ಕ್ಷಿಪ್ರ ಪ್ರವೃತ್ತಿರ್ ಭವತಿ ಇತಿ ಪ್ರಶಸ್ಯ ಅಂತ ಹೇಳಿ, ಈ ಭಾಗವತದ ಪಾನದಿಂದ ಮೋಕ್ಷ ಫಲ ಮಾತ್ರವಲ್ಲ ಚತುರ್ವಿಧ ಫಲಪುರುಷಾರ್ಥವೂ ಸಿಗುತ್ತೆ, ಧರ್ಮಾರ್ಥ ಕಾಮೋಕ್ಷ ಎಲ್ಲವೂ ಲಭ್ಯವಾಗುತ್ತೆ. ಮೋಕ್ಷ ಮುಖ್ಯವಾದಂತಹ ಪ್ರಯೋಜನ, ಮಿಕ್ಕದ್ದೆಲ್ಲ ಅವಾಂತರ ಪ್ರಯೋಜನಗಳಷ್ಟೇ. ಈ ವಿಧವಾಗಿ ಪ್ರಶಂಸಾ ವಿಧಿಭ್ಯಾಂ ಕ್ಷಿಪ್ರ ಪ್ರವೃತ್ತಿರ್ ಭವತಿ ಇತಿ ಪ್ರಶಸ್ಯ ವಿಧತ್ತೆ ನಿಗಮ ಕಲ್ಪ ತರೋರ್ ಗಲಿತಮಿತಿ ಭಗವತಾ ಗಲಿತಂ ಶುಕೇನ ದ್ರವೀಕೃತಂ ಉಕ್ತಂ ಚ ಬ್ರಹ್ಮಾಂಡೆ. ಆಚಾರ್ಯರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಈ ಜ್ಞಾತ ಫಲಸ್ಯಾಪಿ ಅಂತ ಹೇಳಿದ್ರೆ ಈ ತಿಳಿದವರಿದ್ದಾರೆ ಅಂದ್ರೆ ಈ ಭಾಗವತದ ಮಹಾತ್ಮ ಫಲ ಮಹಾತ್ಮ್ಯ, ಈ ಫಲ ಎಂತಾದ್ರು ಕೊಡುತ್ತೆ, ಇದರ ಪ್ರಯೋಜನವೇನು ಅಂತ ತಿಳಿದವರಿಗೂ ಕೂಡ ಗ್ರಂಥವನ್ನು ಪ್ರಶಂಸೆ ಮಾಡಿದಾಗ ಮತ್ತೂ ಶ್ರವಣ ಮಾಡಬೇಕಂತ ಒಂದು ಪ್ರವೃತ್ತಿ ಆಗುತ್ತೆ. ಸೊ ಒಬ್ಬರಿಗೆ ಇದು ಸಹಜವಾಗಿ ಭಾಗವತವನ್ನು ಕೇಳಬೇಕನ್ನುವ ಆಸಕ್ತಿ ಬರುತ್ತೆ. ಆದರೆ ಇದು ಇಂಥ ಒಂದು ಮಹತ್ತರವಾದ ಫಲ ಕೊಡುತ್ತೆ ಅಂತ ಹೇಳಿದಾಗ ಅದರ ಪ್ರಯೋಜನವನ್ನು ತಿಳಿದವರು ತಿಳಿಯದೇ ಇರೋರು ಎಲ್ಲರೂ ಕೂಡ ತಿಳಿದವನೇನು ಮಾಡ್ತಾನೆ, ಮತ್ತು ಅವನಿಗೆ ಪುನಃ ರಿಮೈಂಡ್ ಮಾಡಿದಂಗಾಗತ್ತೆ, ತಿಳಿದೇ ಇದ್ದವನಿಗೆ ಹೊಸತಾಗಿ ತಿಳಿಸಿಕೊಟ್ಟಂತಾಗತ್ತೆ.
ಸೊ ಫಾರ್ ಸಮ್ಮನ್ ಹೂ ಇಸ್ ನಾಟ್ ಅವೇರ್ ಆಫ್ ದಿ ಮಹಿಮಾ ಆಫ್ ಭಾಗವತ, ಇದು ಇಂಥ ಮಹತ್ತರವಾದ ಗ್ರಂಥ ಅಂತ ಹೇಳಿದಂತಾಗುತ್ತೆ. ಫಾರ್ ಸಮ್ಮನ್ ಹೂ ಇಸ್ ಆಲ್ರೆಡಿ ಅವೇರ್ ಆಫ್ ದಿಸ್ ಒನ್, ಇದು ನೋಡಿರಿ, ಇದು ನೀವು ಕೇಳಿದ್ದೀರಾ ಇಷ್ಟು, ಅದೇ ಇದು ಇಷ್ಟು ನಿಜವಾಗಿ ಇಷ್ಟು ಮಹಿಮೆ ಇದೆ ಅಂತ, ನಿಜವಾಗಿ ಇಷ್ಟು ಮಹಿಮೆ ಇದೆ ಅಂತೇಳಿ ಅವ್ರಿಗೆ ಮತ್ತು ರಿಮೈಂಡ್ ಮಾಡಿದಂತೆ, ಜ್ಞಾಪಕಕ್ಕೆ ತಂದಂತಾಗುತ್ತೆ. ಆ ವಿಧವಾಗಿ ತಿಳಿದವರು ಜ್ಞಾತ ಫಲಸ್ಯ ಅಪಿ, ಯಾರಿಗಾದರೆ ಈ ಭಾಗವತದ ಫಲದ ಮಹಾತ್ಮ್ಯ ಎಲ್ಲವೂ ಪ್ರಯೋಜನವು ಗೊತ್ತಾಗಿದೋ ಅವರು ಕೂಡ ಅನು ಪ್ರಶಂಸಾ ವಿಧಿಭ್ಯಾಮ್, ಇದನ್ನು ಪ್ರಶಂಸ ಮಾಡುವುದು ವಿಧಿ ಅಂದ್ರೆ ಇದು ಮಾಡಬೇಕು ಅಂತ ತಿಳಿಸಿಕೊಡುವುದು. ಪ್ರೇಸಿಂಗ್ ಎಕ್ಸ್ಟಾಲಿಂಗ್ ದಿ ಭಾಗವತ ಅಂಡ್ ಆಲ್ಸೋ ಟೆಲಿಂಗ್ ದೆಮ್ ದಟ್ ದಿಸ್ ಈಸ್ ಯುವರ್ ಡ್ಯೂಟಿ, ನಿನ್ನ ವಿಧಿಯಾಗಿದೆ ಈ ಭಾಗವತ ಶ್ರವಣ ಮಾಡುವುದು, ಅದರ ಅಭ್ಯಾಸ ಮಾಡುವುದು, ಅದರ ಮಹಾತ್ಮ್ಯವನ್ನು ತಿಳಿಯುವುದು, ಅದರನ್ನು ಶ್ರವಣ ಮನನಾದಿಗಳಿಂದ ಜೀರ್ಣಿಸಿಕೊಳ್ಳುವುದು, ಇದು ನಿಮಗೆ ವಿಧಿಯಾಗಿದೆ ಅಂತ ಹೇಳುವುದರ ಮೂಲಕವಾಗಿ, ಪ್ರಶಂಸಾ ವಿಧಿಗಳ ಮೂಲಕವಾಗಿ ಕ್ಷಿಪ್ರ ಪ್ರವೃತ್ತಿ ಭವತಿ, ಅದರಲ್ಲಿ ಅವ್ರ ಮನಸ್ಸು ಪ್ರವೃತ್ತವಾಗತ್ತೆ, ಮನಸ್ಸು ಅದರಲ್ಲಿ ನಿಲ್ಲತ್ತೆ, ಅದರ ಕಡೆ ಮನಸ್ಸು ಓಡತ್ತೆ, ಬೇಗ ಕ್ಷಿಪ್ರ ಶೀಘ್ರವಾಗಿ ಮನಸ್ಸು ಅದರಲ್ಲಿ ಪ್ರವೃತ್ತಿ ಉಳ್ಳದ್ದಾಗತ್ತೆ. ಆ ಭಾಗವತದಲ್ಲಿ ಅವರಿಗೆ ಪ್ರವೃತ್ತಿ ಬರುತ್ತೆ ಅನ್ನುವ ಕಾರಣದಿಂದ ಪ್ರಶಸ್ಯ ವಿಧತ್ತೆ, ಇದರ ಭಾಗವತವನ್ನು ಪ್ರಶಂಸೆ ಮಾಡಿ ಹೊಗಳಿ ಅದನ್ನು ವಿಧತ್ತೆ, ಇದು ನೀವು ಮಾಡಬೇಕು ಅಂತ ವಿಧಾನವನ್ನು ವಿಧಿಯನ್ನು ಹೇಳ್ತಾ ಇದ್ದಾರೆ. ಏನು ನಿಗಮ ಕಲ್ಪ ತರೋರ್ ಗೆಲ್ತಾರೆ, ಅದನ್ನು ಭಾಗವತ ಮಹತ್ತರವಾದದ್ದು ಅಂತ ಹೇಳುವ ಮೂಲಕವಾಗಿ, ಅದು ಅಮೃತ ಅಂತ ಹೇಳುವುದರ ಮೂಲಕವಾಗಿ ಅದರ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಅಮೃತ ಅಂದ್ರೆ ಮೋಕ್ಷ, ಮರಣರಹಿತ, ಮರಣರಾಹಿತ್ಯವನ್ನು ಕೊಡುವಂತಹದ್ದು, ಮೋಕ್ಷ ಪ್ರದಾಯಕ. ಸೊ ಅಮೃತ ಅನ್ನುವ ಮೂಲಕವಾಗಿ ಪ್ರಶಂಸೆ ಮಾಡಿದಂತಾಗತ್ತೆ. ಪಿಬತ ಅಂತ ಹೇಳುವುದರ ಮೂಲಕವಾಗಿ ವಿಧಿಯನ್ನು ನೀವು ಕುಡಿಯಬೇಕು, ಈ ಭಾಗವತ ಮಹತ್ತರವಾದ ರಸವತ್ತರವಾದ ಇದೆ ಅಂತ ಹೇಳಿಬಿಟ್ರೆ ಸಾಕಾಗೋದಿಲ್ಲ, ಇದೆ ಆದರೆ ಇದನ್ನು ಕುಡಿಯೋದಿಲ್ಲ ಅಂದ್ರೆ ಅದು ವ್ಯರ್ಥವಾಗುತ್ತೆ, ಇದನ್ನು ಕುಡಿರಿ. ಸೊ ಪ್ರಶಂಸ ವಿಧಿ ಎರಡನ್ನೂ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶಂಸವನ್ನು ಅಮೃತ ದ್ರವ ಅಂತ ಹೇಳುವುದರ ಮೂಲಕವಾಗಿ ಪ್ರಶಂಸವಾಗ್ತಾ ಇದೆ, ಫಲ ಅಂತ ಹೇಳುವುದರ ಮೂಲಕವಾಗಿ ಪ್ರಶಂಸೆ ಆಗ್ತಾ ಇದೆ, ಪಿಬತ ಅಂತ ಹೇಳುವುದರ ಮೂಲಕವಾಗಿ ವಿಧಿಯನ್ನು ಇದು ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ನಿಗಮ ಕಲ್ಪತ ರೋಡ್ ಗಳಿತಮಿತಿ ಭಗವತ, ಇದು ಯಾರಿಂದ ಯಾರು ಉದುರಿಸಿದ್ದಾರೆ, ಭಗವತ ಗಳಿತಂ, ಭಗವಂತನಾದ ವೇದವ್ಯಾಸ ರೂಪ ಭಗವಂತನ, ಆ ಭಗವಂತನಿಂದ ಉದುರಿಸಲ್ಪಟ್ಟಿದೆ. ಶುಕೇನ ದ್ರವೀಕೃತಂ, ಶುಕ ಮಹರ್ಷಿಗಳದನ್ನು ರಸವನ್ನು ಮಾಡಿದ್ದಾರೆ, ಆ ಫಲದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ರಸ ತೆಗೆದಿದ್ದಾರೆ, ದ್ರವೀಕೃತ ಅದನ್ನು ದ್ರವ ಅಂದ್ರೆ ಲಿಕ್ವಿಫೈ ಮಾಡಿದ್ದಾರೆ, ಈ ಹಣ್ಣನ್ನು ಲಿಕ್ವಿಫೈ ಮಾಡಿದ್ದಾರೆ. ಶುಕೇನ ದ್ರವೀಕೃತಂ ಅಂತೇಳಿ ಅದಕ್ಕೆ ಉಕ್ತಂಚ ಬ್ರಹ್ಮಾಂಡೆ ಅಂತೇಳಿ ಬ್ರಹ್ಮಾಂಡ ಪುರಾಣದಿಂದ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಇಂತಹ ಒಂದು ಕಂಪ್ಯಾರಿಸನ್ ಉಪಮಾ ಯಾಕೆ ಕೊಟ್ಟಿದ್ದಾರೆ, ಎಲ್ಲಿದಕ್ಕೆ ಏನಾದರೂ ಮೂಲಭೂತವಾದ ಇನ್ನೊಂದು ಕಡೆ ಹೇಳಿದ್ದಾರಾ ಅಂತ ಹೇಳಿದ್ರೆ, ಹೌದು ಬ್ರಹ್ಮಾಂಡ ಪುರಾಣದಲ್ಲಿ ಈ ವಚನ ಬಂದಿದೆ. ಏನಂತ ಹೇಳಿದ್ರೆ, ಧರ್ಮ ಪುಷ್ಪಸ್ತು ಅರ್ಥ ಪತ್ರ ಕಾಮಪಲ್ಲವ ಸಂಯುತ ಮಹಾ ಮೋಕ್ಷ ಫಲೋ ವೃಕ್ಷೋ ವೇದೋಯಂ ಸಮುದೀರಿತ ಶಾತಿತಾನಿ ಫಲಾನಿ ಇಹ ಕೃಷ್ಣದ್ವೈಪಾಯನೇನ ತು ಭಾರತಾದೀನಿ ಯಾನಿ ಇಹ ತಥಾ ಭಾಗವತಂ ಭುವಿ ಆರ್ದ್ರೀಕೃತಾನಿ ತಾನಿ ಇಹ ಶುಖ ಪ್ರವೃತ್ತಿಭಿಃ ಜನೈಃ ಖ್ಯಾಪಯದ್ಭಿಃ ಗುರುಪ್ರೋಕ್ತಾನ್ ವೇದಾರ್ಥಾನ್ ಗ್ರಂಥನಿಷ್ಠಿತಾನ್ ಕಾನಿಚಿತ್ ದರ್ಶಯಾಮಾಸ ವೃಕ್ಷಸ್ಯ ಅಗ್ರೇ ಫಲಾನಿ ತು ವ್ಯಾಸಕ್ಷಮಾಣೋ ವೇದಾರ್ಥಂ ಭಗವಾನ್ ಲೋಕಪೂಜಿತಃ ಏತೇಷಾಂ ಅಥ ತೇಷಾಂ ವಾ ರಸಾನ್ ಪಿಬತ ಸಜ್ಜನಾಃ ಆಮೋಕ್ಷಾನ್ ಮಹತಿ ತೃಪ್ತಿರಹೋ ಮೇ ಪಶ್ಯತೋ ಭವೇತ್ ಇತಿ ಅಂತೇಳಿ. ಇದು ಏನು ಅಂತ ಹೇಳಿದ್ರೆ, ಭಾಗವತ ಅನ್ನೋದು ಹಣ್ಣು ಅಂತ ಹೇಳಿದಾಗ ಯಾವುದರ ಹಣ್ಣು, ವೇದ ಅನ್ನುವ ವೃಕ್ಷಕ್ಕೆ ಹಣ್ಣು. ವೇದ ಅಯಂ ವೃಕ್ಷ ಸಮುದೀರಿತ, ವೇದಗಳನ್ನುವುದು ವೃಕ್ಷ ಅಂತ ಹೇಳಿ, ಇಂಥ ಅಯಂ ವೇದ ಅಂತಾರೆ, ನಮಗೆ ಲಭ್ಯವಾಗಿರುವಂತಹ ಈ ವೇದಗಳು ಯಾವುದಿದೋ ಅದು ವೃಕ್ಷವಾಗಿದೆ, ಕಲ್ಪವೃಕ್ಷವಾಗಿದೆ, ಕಲ್ಪವೃಕ್ಷ ಅಂತ ಕರೆಯಲ್ಪಟ್ಟಿದೆ ಅಂತ ಹೇಳಿ. ಅದಕ್ಕೆ ಮತ್ತೆ ಏನು ಎಲೆಗಳು ಯಾವುದು, ಹಣ್ಣು ಯಾವುದು, ಪಲ್ಲವ ಯಾವುದು ಅಂತ ಹೇಳಿದ್ರೆ, ಈ ವೇದಗಳನ್ನುವ ವೃಕ್ಷ ಬಂದಾಗ, ಯಾವುದೇ ಒಂದು ಮಹಾವೃಕ್ಷ ಬಂದರೆ ಆ ವೃಕ್ಷಕ್ಕೆ ಮೊದಲು ಬರುವಂತಹದ್ದೇನು, ಚಿಗುರೆಲೆ ಹಾಕತ್ತೆ. ಚಿಗುರೆಲೆ ಹಾಕಿದ ಮೇಲೆ ಅದು ದೊಡ್ಡ ಎಲೆ ಆಗತ್ತೆ, ದೊಡ್ಡ ಎಲೆ ಆದ ಮೇಲೆ ಅದು ಹೂವನ್ನು ಬಿಡತ್ತೆ, ಹೂವನ್ನು ಬಿಟ್ಟ ಮೇಲೆ ಹಣ್ಣು ಬರುತ್ತೆ. ಹಣ್ಣು ಬಲ ವೃಕ್ಷದಿಂದ ಹಣ್ಣು ಡೈರೆಕ್ಟ್ ಆಗಿ ಹಾಗೆ ಬರೋದಿಲ್ಲ, ಮೊದಲು ಈ ವಿಧವಾಗಿ ಪಲ್ಲವ ಅಂದ್ರೆ ಚಿಗುರೆಲೆ ಬರುತ್ತೆ, ಚಿಗುರೆಲೆ ಬಂದ ಮೇಲೆ ಆ ಪಲ್ಲವಗಳು ಪತ್ರಗಳಾಗತ್ತೆ, ಎಲೆಗಳು ಬರುತ್ತೆ, ಎಲೆ ಹಾಕತ್ತೆ, ಎಲೆ ಹಾಕಿದ ಮೇಲೆ ಆ ಪತ್ರಗಳಿಂದ ಆಮೇಲೆ ಹೂ ಬರುತ್ತೆ, ಪುಷ್ಪ ಬರುತ್ತೆ, ಆ ಪುಷ್ಪದಿಂದ ಹಣ್ಣು ಬರುತ್ತೆ. ಹಾಗೆ
ಈ ವೇದಗಳು ವೇದಗಳಿದ್ದಾಗ ಆ ವೇದಗಳನ್ನು ಓದಬೇಕನ್ನುವ ನಮಗೆ ಕಾಮನೆ ಬರಬೇಕು. ಕಾಮ ಅಂತ ಹೇಳಿದ್ರೆ ಯಾವಾಗಲೂ ಕೆಟ್ಟದಲ್ಲ, ಕಾಮ ಒಳ್ಳೆದು ಆಗಬಹುದು ಕೆಟ್ಟದು ಆಗಬಹುದು. ಕೆಟ್ಟ ಕಾಮ ಆದ್ರೆ ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ, ಒಳ್ಳೆ ಕಾಮ ಆದ್ರೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಸತ್ಕಾಮವಿರಬೇಕು, ದುಷ್ಕಾಮ ಇರಬಾರ್ದಷ್ಟು ಹೊರತು ಸತ್ಕಾಮ ಇರಬೇಕು. ಒಳ್ಳೆ ಕಾಮನೆ, ಈ ವೇದಾದಿಗಳನ್ನು ಅಧ್ಯಯನ ಮಾಡಬೇಕು, ಅದರ ಅರ್ಥವನ್ನು ಅರಿಯಬೇಕು, ಅದರಲ್ಲಿರುವ ವಿಷಯಗಳನ್ನು ನಾನು ಜೀರ್ಣ ಮಾಡ್ಕೋಬೇಕು ಅನ್ನುವ ಕಾಮನೆ ಬರಬೇಕು. ಅದು ಕಾಮ ಪಲ್ಲವ ಸಂಹಿತ, ಅದು ಚಿಗುರೆಲೆ ಹಾಕಿದಂತೆ. ವೇದಗಳನ್ನುವ ವೃಕ್ಷ ಬಂದಾಗ ಆ ಒಳ್ಳೆ ಕಾಮನೆಗಳು ಬಂದರೆ ಅದು ಒಂದು ಚಿಗುರೆಲೆ ಹಾಕಿದಂತೆ ಆಗತ್ತೆ. ಆ ಕಾಮನೆ ಬಂದ ಮೇಲೆ ನಾವೇನು ಮಾಡ್ತೀವಿ, ಆ ಕಾಮನೆಯಿಂದ ಆ ಚಿಗುರೆಲೆ ಎಲೆಗಳಾಗಬೇಕು. ನಾವು ಅರ್ಥ ಅರ್ಥ ಅಂತ ಹೇಳಿದರೆ ಕೇವಲ ಧನ ಲೌಕಿಕ ಧನ ಸಂಪಾದನವಲ್ಲ, ಅರ್ಥ ಅಂದ್ರೆ ಸಂಪತ್ತು, ಜ್ಞಾನಾರ್ಥವು ಅದು ಅರ್ಥ. ಅರ್ಥ ಅಂದ್ರೆ ಮೀನಿಂಗ್ ಅಂತಲೂ ಅರ್ಥ ಇದೆ. ಅರ್ಥ ಅಂದ್ರೆ ಸಂಪತ್ತು, ಸಂಪತ್ತು ಅಂದ್ರೆ ಜ್ಞಾನ ಸಂಪತ್ತು. ಆ ಕಾಮನೆ ಬಂದ ಮೇಲೆ ನಾವು ಪ್ರಯತ್ನ ಮಾಡಿ ಜ್ಞಾನವನ್ನು ಪಡೆಯಬೇಕು, ಜ್ಞಾನ ಸಮುಪಾರ್ಜನೆ ಮಾಡಬೇಕು. ಆ ಜ್ಞಾನ ಸಮುಪಾರ್ಜನೆ ಮಾಡುವುದು ಪತ್ರಗಳು ಎಲೆಗಳಂತೆ ಆ ಅರ್ಥ ಸಂಪಾದನೆ, ಲೌಕಿಕ ಅರ್ಥವೂ ಸಂಪಾದನೆ ಮಾಡ್ತೀವಿ, ಅದನ್ನು ಮತ್ತು ಧರ್ಮ ಮೋಕ್ಷ ಸಾಧನೆಗೂ ಬೇಕಾದ ಸಾಧನೆಯನ್ನು ಮಾಡುವುದಕ್ಕೆ ಮತ್ತು ಅದನ್ನು ಉಪಯೋಗ ಮಾಡ್ಕೋಬೇಕು. ಈ ವಿಧವಾಗಿ ಧನ ಲೌಕಿಕ ಧನವಾಗಲಿ ಜ್ಞಾನಧನವಾಗಲಿ ನಾವು ಅದನ್ನು ನಮ್ಮ ಧರ್ಮ ಮೋಕ್ಷಗಳಿಗಾಗಿ ಬಳಸುತ್ತೀವಾದ ಕಾರಣದಿಂದ ನಮಗೆ ಆ ಜ್ಞಾನವನ್ನು ಪಡೆಯುವುದಕ್ಕೆ ಬೇಕಾದ ಅರ್ಥ ಯಾವುದಿದೋ, ಜ್ಞಾನ ಸಂಪತ್ತು ಲೌಕಿಕ ಸಂಪತ್ತು ಅವೆಲ್ಲವೂ ಕೂಡ ಅದು ಎಲೆ ಹಾಕಿದಂತೆ, ಪತ್ರ ಬಂದ. ಸೊ ಆ ಪಲ್ಲವದಿಂದ ನಾವು ಕಾಮನೆಗಳಿಂದ ಪತ್ರಕ್ಕೆ ಹೋಗ್ತೀವಿ, ಎಲೆ ಹಾಕಿತು. ಎಲೆ ಹಾಕಿದ ಮೇಲೆ ಆ ಜ್ಞಾನ ಸಂಪತ್ತು ಧನವು ಎಲ್ಲವೂ ಸಂಪತ್ತು ಬಂದ ಮೇಲೆ ಅದನ್ನು ನಾವು ಉಪಯೋಗಿಸಿ ಧರ್ಮ ಮಾರ್ಗದಲ್ಲಿ ನಡೆದು ನಮ್ಮ ಧರ್ಮ ಯಾವುದು, ಮೋಕ್ಷವನ್ನು ಪಡೆಯುವುದಕ್ಕೆ ಬೇಕಾದ ಸಾಧನೆ ಮಾಡುವುದು ನಮ್ಮ ಮುಖ್ಯ ಧರ್ಮವಾಗಿದೆ. ಲೌಕಿಕ ಧರ್ಮಗಳು ಅದಕ್ಕೆ ಸಹಕಾರಿಗಳಾಗಿರುವಂತಹದ್ದು. ಸೊ ಲೌಕಿಕ ಧರ್ಮಗಳನ್ನು ಲೌಕಿಕ ಕಾರ್ಯಗಳೆಲ್ಲ ಬಿಟ್ಟು ಬಿಡಬೇಕಂತ ಹೇಳ್ತಾ ಇಲ್ಲ, ಲೌಕಿಕ ಕಾರ್ಯಗಳು ಮಾಡುತ್ತಾ ಅದರಲ್ಲಿ ಕೂಡ ನಮ್ಮ ಮನೋಭಾವನೆ ಬ್ಯಾಕ್ ಗ್ರೌಂಡ್ ನಲ್ಲಿ ಯಾವಾಗಲೂ ಭಗವಂತನ ಚಿಂತನೆ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಸಾಧ್ಯವಾಗದೇ ಇರಬಹುದು ಸಾಮಾನ್ಯ ಜನರಿಗೆ, ಆದರೆ ಆ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಸ್ವಲ್ಪ ಒಂದೊಂದು ಹೆಜ್ಜೆ ಹಾಕ್ತಾ ನಾವು ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗತ್ತೆ, ಅನುಕೂಲವಾಗತ್ತೆ. ಆ ಕಾರಣದಿಂದ ಧರ್ಮವನ್ನುವ ಪುಷ್ಪ ಹೂವು ಆ ಎಲೆಯಿಂದ, ಅರ್ಥ ಎನ್ನುವ ಪತ್ರದಿಂದ, ಎಲೆಗಳಿಂದ ಧರ್ಮ ಅನ್ನುವ ಹೂವು ಬರುತ್ತೆ. ಧರ್ಮ ಮಾರ್ಗದಲ್ಲಿ ನಡೀತೀವಿ, ಮೋಕ್ಷಕ್ಕೆ ಹೋಗಬೇಕನ್ನುವ ಪ್ರಯತ್ನವನ್ನು ಮಾಡ್ತೀವಿ. ಆ ಸೊ ಧರ್ಮ ಅನ್ನುವುದು ಹೂವಿದ್ದಂತೆ ಆಗತ್ತೆ. ಆ ಧರ್ಮವನ್ನುವ ಹೂವು ಬಂದ ಮೇಲೆ ನಮಗೆ ಬರುವುದೇನು, ಆ ಧರ್ಮ ಮಾರ್ಗದಲ್ಲಿ ಹೋದವನಿಗೆ ಮೋಕ್ಷವು ಕೈಗೆ ಸಿಗತ್ತೆ. ಆ ಕಾರಣದಿಂದ ಮೋಕ್ಷ, ಮಹಾಮೋಕ್ಷ ಅನ್ನುವುದು ಮಹಾಫಲ, ಅದು ಕೊನೆಗೆ ಸಿಗುವಂತಹ ಹಣ್ಣು. ಆ ಮಹಾಮೋಕ್ಷವನ್ನುವ ಹಣ್ಣು ಈ ಧರ್ಮವನ್ನುವ ಹೂವಿನಿಂದ ಅದು ಹೊರಗೆ ಬರುತ್ತೆ. ಆ ಕಾರಣದಿಂದ ಮಹಾಮೋಕ್ಷ ಅನ್ನುವುದು ಫಲವಾಗತ್ತೆ ಅಂತೇಳಿ ಇಲ್ಲಿ ಅವರು ಹೇಳಿದಂತಹದ್ದು ನಾವು ಸ್ವಲ್ಪ ಯೋಚನೆ ಮಾಡಿದಾಗ, ಅದನ್ನು ಅನುಸಂಧಾನಕ್ಕೆ ತಂದುಕೊಂಡಾಗ, ಅದರ ಒಳಗೆ ಸ್ವಲ್ಪ ಚಿಂತನೆ ಮನನೆ ಮಾಡಿದಾಗ, ಅವರು ಹೇಳಿದಂತಹ ಈ ಉದಾಹರಣೆ ಬಹಳ ಯುಕ್ತಿಯುಕ್ತವಾದಂತಹ ಉದಾಹರಣೆ, ದೃಷ್ಟಾಂತ ಸರಿ ಚೆನ್ನಾಗಿದೆ ಅಂತೇಳಿ ನಮ್ಮ ಮನಸ್ಸಿಗೆ ಅರಿವು ಆಗಬೇಕು, ಅರಿವು ಆಗತ್ತೆ. ಆ ಕಾರಣದಿಂದ ಧರ್ಮ ಪುಷ್ಪ ಸ್ವರ್ಥಪತ್ರ ಕಾಮಪಲ್ಲವ ಸಂಯುತ ಮಹಾಮೋಕ್ಷ ಫಲೋ ವೃಕ್ಷೋ ವೇದೋಯಂ ಸಮುದೀರಿತ ಅಂತ ಹೇಳಿದ್ದ ವಚನಗಳು ಬಹಳ ಅರ್ಥವತ್ತವಾಗಿರುವಂತಹ ವಚನಗಳಾಗಿವೆ. ಅದಾದ ಮೇಲೆ ಶಾತಿತಾನಿ ಫಲಾನಿ ಇಹ ಕೃಷ್ಣದ್ವೈಪಾಯನೇನ. ಶಾತಿತಾನಿ ಶಾತಿತಾನಿ ಅಂತ ಹೇಳಿದರೆ ವೇದವ್ಯಾಸರು ಉಪದೇಶ ಮಾಡಿದ, ಅವರಿಂದ ಉಪದೇಶಿಸಲ್ಪಟ್ಟವಾಗಿದೆ. ರಚನೆಗಳನ್ನು ಮಾಡಿ ಉಪದೇಶವನ್ನು ಮಾಡಿದ, ರಚನೆ ಮಾಡಿ ಉಪದೇಶವನ್ನು ಮಾಡಲ್ಪಟ್ಟಿರುವಂತಹ ಫಲಾನಿ
ಇಹ ಕೃಷ್ಣದ್ವೈಪಾಯನೇನ. ನೋಡ್ರಿ, ಈ ಮಹಾಮೋಕ್ಷ ಇದು ಎರಡು ವಿಧವಾದ ಸೈಮಲ್ಟೇನಿಯಸ್ ಕಂಪ್ಯಾರಿಸ್ ಕೊಡ್ತಾ ಇದ್ದಾರೆ. ವೇದಗಳೆನ್ನುವ ವೃಕ್ಷಕ್ಕೆ ಮಹಾಮೋಕ್ಷ ಫಲ ಅದು, ಆದರೆ ಮಹಾಮೋಕ್ಷ ಫಲವನ್ನು ನೋಡುವುದಕ್ಕೆ ಮುಂಚೆ ನಮಗೆ ಇಂಟರ್ಮಿಟೆಂಟ್ ಫಲಗಳು, ಅಂದರೆ ಮಹಾಮೋಕ್ಷ ಫಲ ಸಿಗುವುದಕ್ಕೆ ಇನ್ನೊಂದು ಫಲ ಬೇಕಾಗಿದೆ. ಆ ಫಲಗಳನ್ನು ತೋರಿಸಿ ಈ ಫಲವನ್ನು ಮೊದಲು ನೀವು ತಿನ್ನ್ರಿ, ಆ ಮೋಕ್ಷವನ್ನುವ ಫಲವೂ ಸಿಗತ್ತೆ. ಅಂದ್ರೆ ಫಸ್ಟ್ ದೊರೆ ಹಣ್ಣು ಸಿಕ್ಕಿದಂತೆ, ಆಮೇಲೆ ಒಳ್ಳೆ ಹಣ್ಣು ಸಿಕ್ಕಿದಂತೆ. ಈ ದೊರೆ ಹಣ್ಣುಗಳಂತೆ ಅಂದ್ರೆ ಮೊದಲು ಇನಿಷಿಯಲ್ ಫ್ರೂಟ್ಸ್, ಆ ಇನಿಷಿಯಲ್ ಫ್ರೂಟ್ಸ್ ಈ ವೇದ ವೃಕ್ಷಕ್ಕೆ ಸಿಗುವಂತಹ ಮೊದಲನೇ ಫಲಗಳನ್ನು ಮೊದಲು ಕೊಟ್ಟು ಆಮೇಲೆ ಮಹಾಫಲ, ಮೋಕ್ಷ ಅನ್ನೋದು ಮಹಾಫಲ, ಕೊನೆಯ ಫಲ. ಅದಕ್ಕೆ ಮುಂಚೆ ಬರುವಂತಹ ಫಲ, ಅದಕ್ಕೆ ದಾರಿಯಾಗುವ ಫಲಗಳನ್ನು ನಾವು ತೋರಿಸ್ತೀನಿ ಅಂತೇಳಿ
ಭಗವಂತನಾದ ದೇವಯಾದರೂ ಕೃಷ್ಣದ್ವೈತಾಂಡ ಏನು ಮಾಡಿದ್ದಾರೆ, ಉಪದೇಶ ಮಾಡಿದ್ದಾರೆ. ಫಲಾನಿ ಫಲಗಳನ್ನು, ಮಹಾಮೋಕ್ಷ ಮಹಾಫಲವನ್ನು ಸಿಗುವುದಕ್ಕೆ ಮುಂಚೆ ಬೇರೆ ಹಣ್ಣುಗಳನ್ನು ನಾನು ಕೊಡ್ತೀನಿ ಅಂತ ಹೇಳಿ ಅವರು ಉಪದೇಶ ಮಾಡಿದ್ದಾರೆ. ಶಾಪಿತಾನಿ ಫಲಾನಿ ಇಹ, ಈ ಅವರು ವೇದವ್ಯಾಸರ ದೇವತೆಗಳಿಗೆ ಉಪದೇಶ ಮಾಡಿದರು. ಸ್ವರ್ಗಾದಿ ಲೋಕಗಳಲ್ಲಿ ಅಲ್ಲಿ ದೇವತೆಗಳಿಗೆ ಅದು ಉಪದೇಶವಾಯಿತು. ಭೂಲೋಕದಲ್ಲಿ ಬಂದು ಮನುಷ್ಯರಿಗೂ ಅದು ಸಿಗಬೇಕಂತ ಹೇಳಿ ಇಹ ಈ ಭೂಮಿಯಲ್ಲಿ ಫಲಾನಿ ಈ ಫಲಗಳನ್ನು ಉಪದೇಶ ಮಾಡಿದ್ದಾರೆ. ಪ್ರಾಜಿತಾನಿ ಉಪದೇಶ ಮಾಡಲ್ಪಟ್ಟವಾಗಿದೆ ಕೃಷ್ಣದ್ವೈಪಾಯನೇನ, ವೇದವ್ಯಾಸರಿಂದ ಕೃಷ್ಣದ್ವೈಪಾಯನದಿಂದ. ಇದು ಏನು ಈ ಫಲಗಳು, ಇಂಟರ್ಮೀಡಿಯೇಟ್ ಫಲಗಳು ಯಾವ್ದಂತ ಹೇಳಿದೆ, ಭಾರತಾದೀನಿ ಯಾನಿ ಇಹ ತಥಾ ಭಾಗವತಂ ಭುವಿ. ಭಾರತಾದಿಗಳು ಫಲಗಳೇ, ಭಾಗವತವೂ ಫಲವೇ. ಈ ಭಾರತ ಮಹಾಭಾರತ ಮುಂತಾದ ಫಲವು, ಭಾಗವತ ಇತರ ಪುರಾಣಗಳದಕ್ಕೆ ಅನುಗುಣವಾಗಿರುವಂತಹ ಪುರಾಣಗಳು ಇವೆಲ್ಲವನ್ನು ಕೂಡ ರಚನೆ ಮಾಡಿ ಉಪದೇಶ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಫಲಗಳಾಗಿವೆ. ಈ ಹಣ್ಣುಗಳನ್ನು ಉದುರಿಸಿದ್ದಾರೆ, ಅಂದರೆ ರಚನೆ ಮಾಡಿ ಉಪದೇಶ ಮಾಡಿದ್ದಾರೆ ವೇದವ್ಯಾಸರು ಭುವಿ, ಈ ಭೂಮಿಯಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಭಾಗವತಂ ಭುವಿ ಅಂತೇಳಿ ಈ ಹಣ್ಣುಗಳನ್ನು ಕೊಟ್ಟಾಗ, ವೇದವ್ಯಾಸರು ಉಪದೇಶ ಮಾಡಿದಾಗ, ಈ ಭಾಗವತ ಭಾರತ ಅನ್ನುವ ಹಣ್ಣುಗಳನ್ನು ಭೂಮಿಯಲ್ಲಿ ಕೊಟ್ಟಾಗ ಜನಗಳಿಗೆ ಆ ಹಣ್ಣುಗಳನ್ನು ಜೀರ್ಣ ಮಾಡಿಕೊಂಡಿರುವ ಅನೇಕ ಮಂದಿ ಜ್ಞಾನಿಗಳಿದ್ದಾರೆ. ಆದರೆ ಸಾಮಾನ್ಯ ಜನರಿಗೆ ಅವು ಕೂಡ ಸ್ವಲ್ಪ ಜೀರ್ಣ ಮಾಡಿಕೊಳ್ಳುವುದು ಕಷ್ಟವಾಗಿದೆ ಅಂತ ಹೇಳಿದ್ರೆ, ಅದನ್ನು ಶುಕ ಮಹರ್ಷಿಗಳು ಬಂದು ಅವರೇನು ಮಾಡ್ತಾ ಇದ್ದಾರೆ, ಆದ್ರೀಕೃತಾನಿ ತಾನಿ ಇಹ ಶುಕ ಪ್ರಭೃತಿ ಜನೈಹಿ, ಶುಕಾಚಾರ್ಯರು ಮುಂತಾದಂತಹ ಜನರು ಬಂದು ಅದನ್ನು ಆದ್ರೀಕೃತಾನಿ ರಸ ರೂಪದಲ್ಲಿ ತಗೊಂಡು ಬಂದು, ಅಂದ್ರೆ ಅದನ್ನು ದ್ರವೀಕೃತ ಮಾಡಿ ಲಿಕ್ವಿಫೈ ಮಾಡಿ ಲಿಕ್ವಿಡ್ ಫಾರ್ಮ್ ನಲ್ಲಿ ತಗೊಂಡು ಬಂದು ನಾವು ಕುಡಿಲಕ್ಕೆ ಅನುಕೂಲ ಮಾಡಬೇಕಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ಕೆಡಿಸುವವರಿದ್ದಾರೆ ಅಂತ ಹೇಳಿ ಅದನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಅದ್ಧಾಚಾರ್ಯರು ಬಂದು ಅದನ್ನು ಮತ್ತೂ ನಮಗೆ ಸಿಗುವಂತೆ ಮಾಡಿ ಅದರ ಸರಿಯಾದ ರಸವನ್ನು ಅರ್ಥವನ್ನು ನಮಗೆ ಸಿಗುವಂತೆ ಮತ್ತು ಮಾಡಿದ್ದಾರೆ. ಈ ವಿಧವಾಗಿ ಆದ್ರೀಕು ತಾನೆ ತಾನೆ ಇಹ ಶುಕ ಪ್ರಭೃತಿ ಬಿಹಿ ಜನೈಹಿ, ಶುಕಾಚಾರ್ಯರು ಮುಂತಾದಂತಹವರಿಂದ ಅದು ಆದ್ರೀಕೃತಾನೆ ರಸರೂಪದಲ್ಲಿ ಲಿಕ್ವಿಡ್ ಫಾರ್ಮ್ ನಲ್ಲಿ ತಗೊಂಡು ಬಂದು ನಮಗೆ ಕೊಟ್ಟಿದ್ದಾರೆ. ಆ ವಿಧವಾಗಿ ಖ್ಯಾಪಯದ್ಬಿಹಿ ಅದನ್ನು ಈ ವಿಧವಾಗಿ ವಿಸ್ತಾರ ಮಾಡ್ತಾ ಇರುವಂತಹ ಗುರು ಪ್ರೋಕ್ತಾನ್ ಗುರು ಅದನ್ನು ಮತ್ತು ವಿಸ್ತಾರ ಮಾಡಿ ಮಧ್ವಾಚಾರ್ಯ ಮುಂತಾದವರು ಆ ಮಿಕ್ಕವರು ನಮಗೆ ಯಾರ್ಯಾರು ಉಪದೇಶ ಮಾಡ್ತಾರೋ ಅಂತಹ ಗುರುಗಳ ಮೂಲಕವಾಗಿ ಪ್ರಉಕ್ತಾನ್ ಅವರಿಂದ ಹೇಳಲ್ಪಟ್ಟಿದ್ದಾಗಿ ಈ ಭಾಗವತ ಪ್ರವಚನಾದಿಗಳಿಂದ ನಮಗೆ ಮತ್ತು ಅದು ನಮ್ಮ ಮನಸ್ಸಿಗೆ ಅದು ಮುಟ್ಟುವಂತೆ ಮಾಡ್ತಾ ಇದ್ದಾರೆ. ಈ ವಿಧವಾಗಿ ಮಾಡ್ತಾ ಇರುವಂತಹ ಗುರುಗಳಿಂದ ಹೇಳಲ್ಪಟ್ಟಿರುವಂತಹ ವೇದಾರ್ಥಾನ್ ಗ್ರಂಥ ನಿಷ್ಠಿತಾನ್, ಈ ಗ್ರಂಥದಲ್ಲಿಯೇ ಅಡಗಿರುವಂತಹ ಸ್ಪಷ್ಟವಾಗಿ ಈ ಗ್ರಂಥದಲ್ಲಿ ಇದೆ, ವೇದಾರ್ಥಗಳು ನಿಂತಿದೆ, ಅದನ್ನು ತಪ್ಪು ದಾರಿಯಲ್ಲಿ ಯಾರಾದ್ರೂ ಹಾಕ್ತಾ ಇದ್ರೆ ಅದು ಹಾಗೆ ಸರಿಯಿಲ್ಲ ಹೀಗಿದೆ ಅಂತೇಳಿ ಗುರುಗಳ ಮೂಲಕವಾಗಿ ಅವರ ಮುಖದಿಂದ ಈ ವೇದ ಅರ್ಥಗಳ ರಹಸ್ಯಗಳನ್ನು ಸಾರವನ್ನು ಗ್ರಂಥದಲ್ಲಿ ನಿಂತಿರುವ ಅರ್ಥಗಳನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಕಾಣಿಸಿತ್ ದರ್ಶಯಾಮಾಸ ವೃಕ್ಷಸ್ಯ ಅಗ್ರೇ ಫಲಾನಿತು. ಈ ವೇದವ್ಯಾಸರು ಏನು ಮಾಡಿದ್ದಾರೆ, ಈ ವಿಧವಾಗಿ ಈ ಹಣ್ಣುಗಳನ್ನು ಕೆಲವು ಹಣ್ಣುಗಳನ್ನು ನಮಗೆ ಕೊಟ್ಟಿದ್ದಾರೆ, ಭಾರತ ಭಾಗವತ ಮುಂತಾದ ಹಣ್ಣುಗಳನ್ನು. ಅಷ್ಟೇ ಅಲ್ಲದೆ ಅವರು ಕಾಣಿಸಿತ್ ದರ್ಶಯಾಮಾಸ ವೃಕ್ಷಸ್ಯ ಅಗ್ರೇ ಫಲಾನಿತು. ನೋಡ್ರಿ, ಈ ವೇದಗಳನ್ನುವ ಕಲ್ಪವೃಕ್ಷದ ಕೊನೆಯಲ್ಲಿ ಇನ್ನೂ ಕೂಡ ಅಲ್ಲಿ ಕಾಣಿಸಿ ದರ್ಶಯಾಮಾಸ ವೃಕ್ಷಸ್ಯ ಅಗ್ರೆ ಆ ವೃಕ್ಷದ ಕೊನೆ ಭಾಗದಲ್ಲಿರುವಂತಹ ಕೆಲವು ಹಣ್ಣುಗಳನ್ನು ತೋರಿಸಿಕೊಡ್ತಾ ಇದ್ದಾರೆ. ಅಂದರೆ ಅರ್ಥ ಏನು, ಯಾವ ಹಣ್ಣುಗಳನ್ನು ತೋರಿಸಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ವೇದಗಳನ್ನುವ ಕಲ್ಪವೃಕ್ಷದಿಂದ ಅವರು ಈ ರೂಪದಲ್ಲಿ ವೇದವ್ಯಾಸ ರೂಪದಲ್ಲಿ ರಚನೆ ಮಾಡಿದಂತಹ ಮಹಾಭಾರತ ಭಾಗವತ ಆದಿ ಹಣ್ಣುಗಳು ಕೊಡುವುದು ಮಾತ್ರವಲ್ಲದೆ ವೇದವ್ಯಾಸರು ಹೇಳ್ತಾ ಇದ್ದಾರೆ, ನಾನು ಬೇರೆ ರೂಪಗಳಿಂದ ಹೈಗ್ರೀವ ರೂಪವಾಗಲಿ ಈ ವಿಧವಾಗಿ ಭಗವಂತ ಹಂಸರೂಪ ಬೇರೆ ರೂಪಗಳಿಂದ ಭಗವಂತ ಬಂದು ಬೇರೆ ಬೇರೆ ಹಣ್ಣುಗಳನ್ನು ಅಂದರೆ ಪಂಚರಾತ್ರಗಳಾಗಲಿ ಇಲ್ಲ ಮೂಲರಾಮಾಯಣ ಇತ್ಯಾದಿಗಳನ್ನು ಕೂಡ ಆ ವೇದವ್ಯಾಸರೇ ಭಗವಂತನೇ ತನ್ನ ಬೇರೆ ರೂಪಗಳಿಂದ ಮುಂಚೆ ತೋರಿಸಿಕೊಂಡು ಮಾಡಿದ್ದಾರೆ. ಅದಕ್ಕೆ ವೇದವ್ಯಾಸ ನೋಡ್ರಿ ಅವನು ಕೂಡ ಅಲ್ಲಿ ಇದೆ ಅಂತೇಳಿ ಆ ವೃಕ್ಷದ ಕೊನೆ ಭಾಗದಲ್ಲಿರುವ ಆ ಹಣ್ಣುಗಳನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಕೆಲವು ಹಣ್ಣುಗಳನ್ನು ಉದುರಿಸಿದ್ದಾರೆ ಇಲ್ಲಿ ಭಾಗವತ ಭಾರತಾದಿಗಳನ್ನು, ಇನ್ನೂ ಕೆಲವು ಹಣ್ಣುಗಳನ್ನು ಪಂಚರಾತ್ರ ಮೂಲರಾಮಾಯಣ ಮುಂತಾದ ಹಣ್ಣು, ಅಂದ್ರೆ ಮೂಲರಾಮಾಯಣ ಈಗ ಲಭ್ಯವಿಲ್ಲ, ಆದ್ರೆ ಮೂಲರಾಮಾಯಣದಲ್ಲಿರುವ ಕೆಲವು ಅಂಶಗಳನ್ನು ಆಚಾರ್ಯರು ಮಹಾಭಾರತ ಪರಿನಿನ್ಯ ಮುಂತಾದ ಗ್ರಂಥಗಳ ಮೂಲಕವಾಗಿ ನಮಗೆ ಕೆಲವು ಅಂಶಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಬಟ್ ಅವೆಲ್ಲವನ್ನು ವೇದವ್ಯಾಸರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ವೃಕ್ಷದ ಕೊನೆಭಾಗದಲ್ಲಿರುವಂತಹ ವೇದ ಅರ್ಥಗಳನ್ನು ನಮಗೆ ಸ್ಪಷ್ಟೀಕರಣ ಮಾಡುವಂತಹ ಹಣ್ಣುಗಳನ್ನು ಕೂಡ ವೇದವ್ಯಾಸರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಕಾಣಿಸಿ ದರ್ಶಯ ಮಾತ್ರ ಕೆಲವು ಹಣ್ಣುಗಳನ್ನು ದರ್ಶಯ ಮಾತ್ರ ತೋರಿಸಿಕೊಡ್ತಾ ಇದ್ದಾರೆ. ವೃಕ್ಷಸ್ಯ ಅಗ್ರೇ ಫಲಾನಿತು, ವೃಕ್ಷದ ಕೊನೆಯಲ್ಲಿರುವಂತಹ ಹಣ್ಣುಗಳನ್ನು ತೋರಿಸಿಕೊಡ್ತಾ ಇದ್ದಾರೆ. ವ್ಯಾಜಕ್ಷಮಾನೋ ವೇದಾರ್ಥಂ ಭಗವಾನ್ ಲೋಕಪೂಜಿತ, ಎಲ್ಲ ಲೋಕಗಳಿಂದಲೂ ಭೂಲೋಕ ಮಾತ್ರವಲ್ಲ ಸಮಸ್ತ ಲೋಕಗಳಿಂದಲೂ ಪೂಜಿಸಲ್ಪಡುವಂತಹ ಆ ವೇದವ್ಯಾಸ ರೂಪ ಭಗವಂತನು ಪರಮಾತ್ಮನು ಅವನು ಏನು ಮಾಡ್ತಾ ಇದ್ದಾನೆ, ಭಗವಂತ ಅವನು ಈ ವೇದಾರ್ಥವನ್ನು ವ್ಯಾಜಕ್ಷಮಾನ ಅದನ್ನು ವ್ಯಾಖ್ಯಾನ ಮಾಡ್ತಾ ಅಷ್ಟೇ ಅಲ್ಲದೆ ಆ ಅದಕ್ಕೆ ನಿರ್ಣಾಯಕವಾಗಿರುವಂತಹ ಬ್ರಹ್ಮಸೂತ್ರಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಜನಗಳು ಇಷ್ಟು ಇದ್ದರೂ ಕೂಡ ಅದನ್ನು ತಪ್ಪು ತಿಳ್ಕೊಳ್ತಾರೆ ಅಂತ ಹೇಳಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಇದರ ನಿರ್ಣಯ ಹೀಗೆ ಇದೆ ಅಂತ ಹೇಳಿ ಸ್ಪಷ್ಟೀಕರಣ ಮಾಡಿದ್ದಾರೆ. ಬ್ರಹ್ಮಸೂತ್ರೋ ಎಂಬಂತೆ ಆ ಬ್ರಹ್ಮಸೂತ್ರಗಳು ನಿಜವಾಗಿ ದ್ವೈತಪರಾಣ್ಯೇವ ಕಲು ಬ್ರಹ್ಮಸೂತ್ರಾಣಿ ಅಂತ ಹೇಳಿ ಅವು ದ್ವೈತಪರವಾಗಿದ್ದರೂ ಕೂಡ ಅದನ್ನು ಕೂಡ ತಪ್ಪು ವ್ಯಾಖ್ಯಾನ ಮಾಡುವವರು ಇದ್ದಾರೆ. ಅದು ಬೇರೆ ಮಾತು. ಆದರೆ ಅದನ್ನು ವ್ಯಾಖ್ಯಾನ ಮಾಡ್ತಾ ಆ ವೇದಾರ್ಥಗಳನ್ನು ತಿಳಿಸಿಕೊಡ್ತಾ ಭಗವಂತನಾದ ವೇದವ್ಯಾಸರು ಲೋಕಪೂಜಿತರಾದವರು ನಮಗೇನು ಮಾಡ್ತಾ ಇದ್ದಾರೆ, ಏತೇಷಾಂ ಅಥ ತೇಷಾಂ ವಾ ರಸ. ಸೊ ಆ ಹಣ್ಣುಗಳನ್ನು ವೃಕ್ಷದ ಕೊನೆಭಾಗ ಇರುವ ಹಣ್ಣುಗಳನ್ನು ತೋರಿಸಿಕೊಡ್ತಾ ಇದ್ದಾರೆ. ತೋರಿಸಿಕೊಟ್ಟ ಮೇಲೆ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಏತೇಷಾಂ ಅಥ ತೇಷಾಂ ವಾ ರಸಾನ್ ಪಿಬತ ಸಜ್ಜನಾ, ಸಜ್ಜನರಾದವರೇ ರಸಾನ್ ಈ ರಸಗಳನ್ನು ಪಿಬತ, ಇಷ್ಟು ರಸಗಳಿವೆ, ಭಗವತವನ್ನುವ ರಸ, ಮಹಾಭಾರತವನ್ನುವ ರಸ, ಪಂಚರಾತ್ರಗಳನ್ನುವ ರಸಗಳು, ಅದೇ ವಿಧವಾಗಿ ರಾಮಾಯಣವೆನ್ನುವ ರಸ, ಈ ವಿಧವಾಗಿರುವಂತಹ ರಸಗಳನ್ನೆಲ್ಲ ರಸಗಳನ್ನು ಪಿಬತ ಕುಡಿದಿ, ಆ ಎಲ್ಲ ರಸಗಳನ್ನು ಕುಡಿದಿ, ಕುಡಿಯುವುದರ ಮೂಲಕವಾಗಿ ಏನಾಗುತ್ತೆ, ಆ ಎಷ್ಟುವರೆಗೂ ಕುಡಿಬೇಕು, ಆ ಮೋಕ್ಷಾನ್ ಮಹತಿ, ಆ ಮೋಕ್ಷಾನ್ ನೀವು ಮೋಕ್ಷಕ್ಕೆ ಹೋಗುವವರೆಗೂ, ಮೋಕ್ಷಕ್ಕೆ ಹೋಗುವವರು ಮಾತ್ರವಲ್ಲ ಮೋಕ್ಷಕ್ಕೆ ಹೋದ ಮೇಲೂ ಯಾವಾಗಲೂ ಕೂಡ ಈ ರಸವನ್ನು ಎಲ್ಲ ರಸಗಳನ್ನು ಕುಡಿತಾ ಇರ್ರಿ. ಕುಡಿಯುವುದರ ಮೂಲಕವಾಗಿ ಏನಾಗುತ್ತೆ, ಮಹತಿ ತೃಪ್ತಿ ಅಹೋ ಮೇ ಪಶ್ಯತೋ ಭವೇತ್ ಇತಿ ಅಂತೇಳಿ ಈ ವಿಧವಾಗಿ ಮಾಡ್ತಾ ಇದ್ದರೆ ಭಗವಂತ ಹೇಳ್ತಾ ಇದ್ದಾನೆ ನನಗೆ ಬಹಳ ಸಂತೋಷವಾಗುತ್ತದೆ. ಸೊ ಈ ಭಾರತಾದಿ ಗ್ರಂಥಗಳು ಮತ್ತು ಪಂಚರಾತ್ರಿ ಗ್ರಂಥಗಳ ಅರ್ಥವನ್ನು ಯಾವಾಗಲೂ ಸದಾ ಶ್ರವಣ ಮಾಡ್ತಾ ಇರಲಿ. ಈ ವಿಧವಾಗಿ ಫಲ ರಸಗಳನ್ನು ತೋರಿಸಿ ಉಪದೇಶ ಮಾಡಿದಂತಹ ವೇದವ್ಯಾಸರು ಅವರನ್ನ ಆಧಾರ ಉಪದೇಶಗಳನ್ನು ಆಧಾರ ಮಾಡಿಕೊಂಡು ಮತ್ತು ಉಪದೇಶ ಮಾಡಿದಂತಹ ಶುಕಾಚಾರ್ಯರು ಮುಂತಾದವರು ಅದರನ್ನ ಅವರ ಒಳಗೆ ಶುಕಾಚಾರ್ಯರ ಒಳಗೆ ವಾಯುದೇವರ ಆವೇಶವಿದೆ. ಆ ಕಾರಣದಿಂದ ಆ ಶುಕಾಚಾರ್ಯರ ಮೂಲಕವಾಗಿಯೂ ಬೋಧನೆ ಮಾಡಿದ್ದಾರೆ ವಾಯುದೇವರು, ಮತ್ತು ವಾಯುದೇವರು ತಾವೇ ಅವತಾರ ಮಾಡಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಅದನ್ನು ಲೋಕಕ್ಕೆ ಮತ್ತೆ ಉಪದೇಶ ಮಾಡಿದ್ದಾರೆ. ಅಂತಹ ಭಗವಂತನಿಂದ ಉಪದೇಶಪಟ್ಟಿರುವಂತಹ ಈ ಎಲ್ಲ ಗ್ರಂಥಗಳಲ್ಲಿರುವ ರಸಗಳನ್ನು, ಸಾರವನ್ನು, ರಹಸ್ಯವನ್ನು, ವೇದಾರ್ಥವನ್ನು ನಾವು ಸದಾ ಶ್ರವಣ ಮಾಡ್ತಾ ಇರಬೇಕು. ಮಾಡ್ತಾ ಇದ್ದರೆ ಅದರಿಂದ ಭಗವಂತನಿಗೆ ತೃಪ್ತಿ ಆಗತ್ತೆ. ತೃಪ್ತಿ ಅಹೋ ಮೇ ಪಶ್ಯತೋ ಭವೇತು. ಸೊ ಅದನ್ನು ಕಂಡರೆ ನನಗೆ ಬಹಳ ಸಂತೋಷ. ಅಂದ್ರೆ ಇದರ ಸರಿಯಾದ ಅರ್ಥಗಳನ್ನು ನೀವು ಕಂಡರೆ, ಈ ಹಣ್ಣುಗಳನ್ನು ನೀವು ಕಂಡು ಆ ಹಣ್ಣುಗಳಲ್ಲಿರುವ ರಸವನ್ನು ಕಂಡು ಆ ರಸಗಳ ಮೂಲಕವಾಗಿ ವೇದಾರ್ಥವನ್ನು ಸರಿಯಾಗಿ ತಿಳಿದರೆ ನನಗೆ ಬಹಳ ಸಂತೋಷವಾಗತ್ತೆ ಅಂತ ಹೇಳಿ ವೇದವ್ಯಾಸರು ಅದನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ. ಇಲ್ಲಿ ನಾವು ಮುಂಚಿನ ಶ್ಲೋಕ ಕೂಡ ಬೇರೆ ವ್ಯಾಖ್ಯಾನದಲ್ಲಿ ಏನಾದರೂ ಹೇಳಿದ್ದಾರೆ ಅಂತ ನೋಡಿದ್ವಿ. ಅಂದ್ರೆ ಆ ವ್ಯಾಖ್ಯಾನಗಳಲ್ಲಿರುವ ಅಂಶಗಳನ್ನು ವಿಮರ್ಶೆ ಮಾಡ್ಬೇಕನ್ನು, ಆ ಅಂಶಗಳಲ್ಲಿ ಏನಾದ್ರೂ ಇದು ಸರಿಯಾಗಿದ ಇಲ್ಲ ಇಲ್ಲವಾ ಅಂತ ನೋಡಿ. ಯಾಕಂದ್ರೆ ಅವು ಕೆಲವು ಸಂದರ್ಭಗಳಲ್ಲಿ ಅದನ್ನು ನೋಡಿದಾಗ ಅದು ಸರಿ ಏನು ಅಂತ ಕೆಲವು ಜನ ಆ ದಾರಿಯಲ್ಲಿ ಹೋಗಬಹುದು. ಅದು ಸರಿಯಾ ಇಲ್ಲವಾ ಅಂತ ನಾವು ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ. ಆ ಕಾರಣದಿಂದ ಇದನ್ನು ಶೀಘ್ರ ವ್ಯಾಖ್ಯಾನದಲ್ಲಿ ಏನ್ ಹೇಳಿದ್ದಾರೆ ನೋಡಿದಾಗ, ಈ ಆಚಾರ್ಯರು ಬಂದು ಸರಿಪಡಿಸದೇ ಇದ್ರೆ ಅದು ಸರಿಯೇ ಇದಲ್ಲವಾ ಅಂತ ಅನಿಸುವಂತೆ ಹೇಳಿದ್ದಾರೆ. ಸೊ ಭಾಗವತನ್ನು ಹಣ್ಣನ್ನು ವೈಕುಂಠದಿಂದ ನಾರದರು ತಗೊಂಡು ಬಂದು ನನ್ನ ಕೈಗೆ ಕೊಟ್ಟಿದ್ದಾರೆ. ವೇದವ್ಯಾಸರು ಹೇಳುವಂತ ಇದು ವೇದವ್ಯಾಸರ ಮಾತು ಹೀಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವೇದವ್ಯಾಸರು ಹೇಳ್ತಾ ಇದ್ದಾರೆ ಭಾಗವತ ಎನ್ನುವ ಹಣ್ಣನ್ನು ವೈಕುಂಠದಿಂದ ನಾರದರು ತಗೊಂಡು, ಯಾಕಂದ್ರೆ ನಾವು ಕಥೆಯಲ್ಲಿ ಕೇಳಿದ್ದೀವಿ, ವೇದವ್ಯಾಸರು ಚಿಂತೆಯಿಂದ ಕೂತಿರ್ತಾರೆ, ಆವಾಗ ನಾರದರು ಬಂದು ಭಾಗವತದ ರಚನೆ ಮಾಡು ಅಂತ ಹೇಳ್ತಾರೆ. ವೇದವ್ಯಾಸ ರಚನೆ ಮಾಡಿದ್ದಾರೆ. ಸೊ ಬಹಳ ಜನ ಅದನ್ನು ವೇದವ್ಯಾಸರಿಗೆ ತಿಳಿದಿಲ್ಲ, ನಾರದರು ಬಂದು ಹೇಳಿದ್ದಾರೆ ಅನ್ನುವ ಭ್ರಮೆಗೆ ಒಳಗಾಗ್ತಾರೆ. ಅದನ್ನು ಆಚಾರ್ಯರು ಬಹಳ ಸುಂದರವಾಗಿ ಸ್ಪಷ್ಟೀಕರಣ ಮಾಡಿದ್ದಾರೆ. ಭಗವಂತನಿಗೆ ಎಲ್ಲರೂ ತಿಳಿದಿದೆ. ನಾರದರ ಮೂಲಕವಾಗಿ ನಾರದರು ಕೂಡ ಒಂದು ಅವಕಾಶ ಕೊಡಬೇಕಂತ ಮಾಡಿದ್ದಾರೆ ಒಂದು. ಅಷ್ಟೇ ಅಲ್ಲದೆ ನಾರದರ ಹೇಳಿದ ಮಾತುಗಳಲ್ಲಿರುವ ಅಂತರಾರ್ಥಗಳು ಅದು ನಾವು ಆಮೇಲೆ ಒಂದ್ಸಲ ನೋಡೋಣ. ಬಟ್ ಅಲ್ಲಿ ವೇದವ್ಯಾಸರಿಗೆ ಸರ್ವಜ್ಞತೆ ಇದೆ, ನಾರದರ ಹೇಳುವುದರ ಮೂಲಕವಾಗಿ ಅವ್ರಿಗೆ ಗೊತ್ತಾಯ್ತು ಅನ್ನುವ ಅರ್ಥವಲ್ಲ. ಸೊ ಅದನ್ನು
ಸರಿಯಾಗಿ ನಾವು ತಿಳ್ಕೋಬೇಕು. ಬಟ್ ಇವರು ಇಲ್ಲಿ ಹೇಳಿದಂತಹ ವ್ಯಾಖ್ಯಾನದಲ್ಲಿ ಭಾಗವತನ ಹಣ್ಣುವನ್ನು ವೈಕುಂಠದಿಂದ ನಾರದರು ತಂದು ವೇದವ್ಯಾಸರಿಗೆ ಕೈಗೆ ಕೊಟ್ಟಿದ್ದಾರೆ, ವೇದವ್ಯಾಸರು ಶುಕಮುನಿಯ ಬಾಯಿಗೆ ಹಣ್ಣನ್ನು ಕೊಟ್ಟಿದ್ದಾರೆ, ಆವಾಗ ಆ ಶುಕಮುನಿಗಳು ಆ ಹಣ್ಣನ್ನು ಭೂಮಿಯಲ್ಲಿ ಹಾಕಿದ್ದಾರೆ ಅಂತ ಹೇಳಿ ವೇದವ್ಯಾಸರು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಅದೇ ವಿಧವಾಗಿ ವೀರರಾಘವರ ವ್ಯಾಖ್ಯಾನದಲ್ಲಿ ಕೂಡ ವೇದ ವೃಕ್ಷದ ಸುತ್ತಲಿದಂತಹ ಭಾಗವತ ಫಲವನ್ನು ಶುಕಮುನಿ ಎನ್ನುವ ಗಿಳಿ ಆಶೀರ್ವಾದನ ಮಾಡಿ ಬಿಡಿಸಿತು ಅಂತಾನು ಹೇಳಿದ್ದಾರೆ. ಅಂದ್ರೆ ಒಟ್ಟಾರೆ ಈ ಹಣ್ಣನ್ನು ಕಳೆಗೆ ಉದುರಿಸಿದ್ದು ಶುಕಾಚಾರ್ಯರು ಅಂತ ಹೇಳಿದ್ದಾರೆ ಅಂತೇಳಿ. ಆದರೆ ವಸ್ತುತಃ ವೇದ ವೃಕ್ಷದ ಫಲಗಳು ಪಂಚರಾತ್ರ ಮೂಲರಾಮಾಯಣ ಮುಂತಾದ ವ್ಯಾಸಾವತಾರಕ್ಕೆ ಮೊದಲೇ ಇತ್ತು. ಸೊ ಅದನ್ನು ವೇದವ್ಯಾಸ ಲೋಕಕ್ಕೆ ತೋರಿಸಿದ್ದಾರೆ. ಭಾರತ ಭಾಗವತ ಪುರಾಣಾದಿಗಳು ಹಾಗಲ್ಲ, ಅವು ವೇದವ್ಯಾಸರೇ ರಚನೆ ಮಾಡಿದ್ದಾರೆ. ಸೊ ಅದಕ್ಕೆ ಉದುರಿಸಿದ್ದು ಯಾರನ್ನು? ನಿಜವಾಗಿ ವೇದವ್ಯಾಸ ಉದುರಿಸಿದ್ದಾರೆ. ಈ ಶ್ಲೋಕ ಮೂಲ ಶ್ಲೋಕವನ್ನು ನೋಡಿದಾಗ ಕೂಡ ಅದು ಶುಕ ಮುಖಾದ್ ಅಮೃತ ದ್ರವ ಸಂಯುಕ್ತ, ಶುಕಮುಖದಿಂದ ಅಮೃತ ದ್ರವವನ್ನು ಬರ್ತಾ ಇದೆ ಅಂತ ಹೇಳಿ. ಸೊ ಶುಕ ಮಹರ್ಷಿಗಳು ಇದನ್ನು ದ್ರವೀಕರಣ ಮಾಡಿದ್ದಾರೆ, ದ್ರವೀಭೂತ ಮಾಡಿದ್ದಾರೆ, ಆದ್ರೀಕೃತ ಮಾಡಿದ್ದಾರೆ, ಲಿಕ್ವಿಫೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೊತ್ತು ಹಣ್ಣನ್ನು ಶುಕಾಚಾರ್ಯರು ಹಾಕಿದ್ದಾರೆ ಅಂತ ಹೇಳಿಲ್ಲ. ಅದು ಹಾಗೆ ಶುಕಾಚಾರ್ಯರು ಹಣ್ಣು ಹಾಕಿದ್ದಾರೆ ಅಂತ ಹೇಳಿದರೆ ವೇದವ್ಯಾಸರ ಹಣ್ಣು ಹಾಕಿಲ್ಲ ಅನ್ನುವ ತಪ್ಪು ತಿಳುವಳಿಕೆ ಬರುತ್ತೆ. ಸೊ ಹಣ್ಣನ್ನು ಉದುರಿಸಿದ್ದು, ರಚನೆ ಮಾಡಿದ್ದು ವೇದವ್ಯಾಸರೇ, ಲೋಕಕ್ಕೆ ತೋರಿಸಿದ್ದು ವೇದವ್ಯಾಸರೇ, ಪಂಚರಾತ್ರ ಮೂಲರಾಮಾಯಣ ಮುಂತಾದ ಗ್ರಂಥಗಳಿದೆ ಅನ್ನುವ ಅರಿವು ಕೊಟ್ಟವರು ವೇದವ್ಯಾಸರೇ ಆಗಿದ್ದಾರೆ. ಆದ ಕಾರಣದಿಂದ ಲೋಕಕ್ಕೆ ತೋರಿಸಿದವರು, ಲೋಕದಲ್ಲಿ ಹಣ್ಣನ್ನು ಉದುರಿಸಿದವರು ವೇದವ್ಯಾಸರಾಗಿದ್ದಾರೆ. ಆ ಉದುರಿಸಿದ ಹಣ್ಣನ್ನು ಶುಕ ಮಹರ್ಷಿಗಳು ಬೋಧನೆ ಮಾಡಿ ಅಮೃತ ದ್ರವವನ್ನು ಮಾಡಿ ಅಮೃತ ರಸ, ಅದರಲ್ಲಿರುವ ಅಮೃತವನ್ನು ರಸರೂಪದಲ್ಲಿ ಹೊರಗೆ ತೆಗೆದು ಲೋಕಕ್ಕೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳುವುದೇ ಸರಿಯಾದ ಅರ್ಥ ಅಂತೇಳಿ ಆ ಕರೆಕ್ಟ್ ಮಾಡಿದ್ದಾರೆ. ಅಂದ್ರೆ ಆ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸಿ ವೇದವ್ಯಾಸ ರಚನೆ ಮಾಡಿ ಸಜ್ಜನರ ಕೈಗೆ ಹಾಕಿದ ವೇದ ವೃಕ್ಷದ ಫಲಗಳು ಇದು ಶುಕಮುನಿಗಳು ಭಾಗವತವನ್ನು ಒಂದು ಫಲವನ್ನು ಪರೀಕ್ಷೆ ಉಪದೇಶ ಮಾಡಿ ಅದರ ಸ್ವಾರಸ್ಯವನ್ನು, ರಸ ಅಂದ್ರೆ ರಹಸ್ಯ, ರಸ ಅಂದ್ರೆ ಸ್ವರಸ, ಸ್ವಾರಸ್ಯ ಅದರಲ್ಲಿರುವ ಅಂತರಾರ್ಥ ಅದನ್ನು ಲೋಕಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ ವೃತ್ತಾಂತವನ್ನು ಕೋಟ್ ಮಾಡುವುದರ ಮೂಲಕವಾಗಿ ಶ್ರೀಮದಾಚಾರ್ಯರು ಅವರು ಈ ಮುಂಚೆ ಇರುವಂತಹ ತಪ್ಪು ವ್ಯಾಖ್ಯಾನಗಳನ್ನು ಸರಿಪಡಿಸಿ, ಅಂದ್ರೆ ಅದು ಅದರಲ್ಲಿ ಕೆಲವು ದೋಷಗಳಿವೆ, ಆ ದೋಷಗಳನ್ನು ಸರಿಪಡಿಸಿ ಸರಿಯಾದ ತಿಳುವಳಿಕೆಯನ್ನು ಈ ಶ್ಲೋಕದ ಮೂಲಕವಾಗಿ, ಈ ಶ್ಲೋಕದಲ್ಲಿ ವ್ಯಾಖ್ಯಾನ ಮಾಡುವುದರ ಮೂಲಕವಾಗಿ ಆಚಾರ್ಯರು ನಮಗೆ ಸ್ಪಷ್ಟೀಕರಣ ಮಾಡಿದ್ದಾರೆ. ಈ ವಿಧವಾಗಿ ಈ ಶ್ಲೋಕದ ನಿಜವಾದ ಅರ್ಥ ಹೀಗಿದೆ ಅಂತ ಹೇಳಿ, ಏನಂತ ಹೇಳಿದರೆ ಈ ಹಣ್ಣುಗಳನ್ನು ವೇದವ್ಯಾಸರೇ ಕಳೆಗೆ ಬಿಡಿಸಿದ್ದಾರೆ, ಬೇರೆ ಹಣ್ಣುಗಳನ್ನು ತೋರಿಸಿಕೊಟ್ಟಿದ್ದಾರೆ. ಈ ಭಾಗವತವನ್ನು ಹಣ್ಣನ್ನು ಅನೇಕ ಹಣ್ಣುಗಳನ್ನು ಭಾಗವತ ಮಹಾಭಾರತ ಪುರಾಣಗಳು ಈ ಎಷ್ಟು ಹಣ್ಣುಗಳನ್ನು ವೇದವ್ಯಾಸವು ಉದುರಿಸಿದ್ದಾರೆ. ಅದರಲ್ಲಿ ಅವರು ಉದುರಿಸಿದಂತಹ ಭಾಗವತವನ್ನು ಹಣ್ಣನ್ನು ಶುಕಾಚಾರ್ಯರು ಅಮೃತ ದ್ರವವನ್ನು ಮಾಡಿ ಪರೀಕ್ಷಿತನಿಗೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ಇಲ್ಲಿ ಹೇಳ್ತಾ ಇರುವ ಮಾತು ಮಿಕ್ಕ ಹಣ್ಣುಗಳಿದ್ದರೂ ಕೂಡ ನಿಗಮ ಕಲ್ಪ ತರೋರ್ಘಳಿತಂ ಫಲಂ ಶುಕಮುಖಾದ್ ಅಮೃತ ದ್ರವ ಸಂಹಿತಂ ಪಿಬತ ಭಾಗವತಂ ರಸಮಾಲಯಂ ಹೋರಹೋ ರಸಿಕ ಭೂಭಾವುಕ. ಭಾಗವತವೆನ್ನುವ ಹಣ್ಣನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಭಾಗವತವ ಎನ್ನುವ ಅನ್ನುವ ಹಣ್ಣು ವೇದವ್ಯಾಸರು ಉದುರಿಸಿದ ಮಿಕ್ಕ ಎಲ್ಲ ಹಣ್ಣುಗಳಲ್ಲಿ ಒಂದು ಹಣ್ಣಾಗಿದೆ. ಈ ಹಣ್ಣನ್ನು ಭಾಗವತ ಎನ್ನುವ ಹಣ್ಣನ್ನು ರಸಮಯ ಮಾಡಿ, ರಸವಾಗಿ ಮಾಡಿ, ರಸವನ್ನು ತೆಗೆದು ಹೊರಗೆ ಅದನ್ನು ಪ್ರಪಂಚಕ್ಕೆ ಪರೀಕ್ಷೆ ಮಹಾರಾಜ್ ಮೊದಲು ಕೊಟ್ಟಿದ್ದಾರೆ. ಆ ಪರೀಕ್ಷೆ ಕೊಟ್ಟ ಮೇಲೆ ಅದನ್ನು ಪ್ರಪಂಚಕ್ಕೂ ಕೂಡ ಸೂತ ಮಹರ್ಷಿಗಳಲ್ಲಿದ್ದರು ಅವರಿಗೆ ಕೊಡುವುದರ ಮೂಲಕವಾಗಿ ಲೋಕದಲ್ಲಿ ಕೂಡ ಪ್ರಸಾರವಾಗುವಂತೆ ಮಾಡಿದ್ದಾರೆ. ಈ ವಿಧವಾಗಿ ಶುಕ ಮಹರ್ಷಿಗಳಿಂದ ಅದು ನಮಗೆ ಲೋಕದಲ್ಲಿ ಪ್ರಸಾರಕ್ಕೆ ಬಂದಿದೆ ಅನ್ನುವ ವಿಷಯದಿಂದ ಈ ನಿಜವಾದ ಅರ್ಥವನ್ನು ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಿಗಮ ಕಲ್ಪ ತರೋರ್ಗಲಿತಂ ಫಲಂ ಶುತಮುಖಾದ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭೂಭಾವುಕ ಅನ್ನುವುದರ ಮೂಲಕವಾಗಿ ಈ ಎರಡನೇ ಪದ್ಯದ ಅರ್ಥವನ್ನು ನೋಡಿದ್ದೀವಿ. ನಾಳೆ ಮೂರನೇದು ಶುಕ ಮಹರ್ಷಿಗಳು ಅವರು ಬಂದ ಮೇಲೆ ಹೇಳಿದ್ದೇನೆ ಅನ್ನುವುದನ್ನು ನಾಳೆ ನೆಕ್ಸ್ಟ್ ಬುಧವಾರ ನಾವು ಅದನ್ನು ನೋಡೋಣ. ಅಲ್ಲಿಗೆವರೆಗೆ ಎಲ್ಲರಿಗೂ ನಮಸ್ಕಾರ. ಮಸ್ತು ಕಾಯನ ವಾಚ ಸಿಂಗೀರ್ವ ವಿದ್ಯಾತ್ಮನಾವ ಅನುಸು ಸುಭಾವ ಕರೋಮಿ ಇತ್ಯಸ್ಯ ಕಲಂ ಪ್ರಶ್ನೆ ಶಿವನ್ ನಾರಾಯಣ ಸತ್ಯಾನ ಶಿಕ್ಷಣ ಅರ್ಪಣ ಮಸ್ತು.